ವಿಮೋಚನಾ ಕಾಂಡ 3:19 ವಚನದಲ್ಲಿ ಆರಂಭಿಸಿ ಅದಾಗ್ಯೂ ನೀವೆಷ್ಟು ಬಲವಂತ ಮಾಡಿದರೂ ಐಗುಪ್ತ ಅರಸನು ನಿಮ್ಮನ್ನು ಹೋಗಗೊಡಿಸುವುದಿಲ್ಲವೆಂದು ನನಗೆ ನಿಶ್ಚಿತವಾಗಿ ತಿಳಿದಿದೆ. ಹೀಗಿರುವುದರಿಂದ ನನ್ನ ಕೈಯನ್ನು ಚಾಚಿ ನಾನು ಅದರೊಳಗೆ ಮಾಡುವ ಎಲ್ಲಾ ಅದ್ಭುತಗಳಿಂದ ಐಗುಪ್ತವನ್ನು ಹೊಡೆಯುವೆನು. ತರುವಾಯ ಅವನು ನಿಮ್ಮನ್ನು ಕಳುಹಿಸಿ ಬಿಡುವನು. ಇದಲ್ಲದೆ ಈ ಜನರಿಗೆ ಐಗುಪ್ತರ ಕಣ್ಣೆದುರಿನಲ್ಲಿ ದಯೆ ದೊರಕುವಂತೆ ಮಾಡುವೆನು. ನೀವು ಹೋಗುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ, ಇದು ನನಗಿಷ್ಟ. ಮನೆಯಲ್ಲಿ ಇಳುಕೊಂಡಿರುವವಳೆಯಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ವಸ್ತುಗಳನ್ನು ಕೇಳಿಕೊಳ್ಳಲಿ. ಅವುಗಳನ್ನು ನಿಮ್ಮ ಕುಮಾರ ಕುಮಾರ್ತೆಯರ ಮೇಲೆ ಹಾಕಿರಿ, ಅದನ್ನು ತೆಗೆದುಕೊಂಡು ಅವರ ಮೇಲೆ ಹಾಕಿರಿ, ಇದನ್ನು ನೀವು ಈ ರೀತಿಯಿಂದ ಅವರ ಮೇಲೆ ಹಾಕಿರಿ. ಇದು ನನಗಿಷ್ಟ. ಹೀಗೆ ನೀವು ಐಗುಪ್ತರನ್ನು ಸುಲುಕೊಳ್ಳುವಿರಿ ಎಂದು ಹೇಳಿದನು. ದೇವರು ಹೇಳಿದ, ನಾನು ನಿಮ್ಮನ್ನು ಆ ದಾಸತ್ವದ ಸ್ಥಳದಿಂದ ಹೊರಗೆ ಕರೆದಿದ್ದೇನೆ ಮಾತ್ರವಲ್ಲದೆ ವೈರಿಗಳಿಂದ ನೀವು ಎಲ್ಲಾ ರೀತಿಯ ವಸ್ತುಗಳನ್ನು ತೆಗೆದುಕೊಳ್ಳಬೇಕು. ನೀವು ಅದನ್ನು ಧರಿಸಿಕೊಳ್ಳಬೇಕು, ನೀವು ಅದನ್ನು ಆನಂದಿಸಬೇಕು, ಏಕೆಂದರೆ ಅದನ್ನು ಹೇಗೋ ನನ್ನ ಮಕ್ಕಳು ಹೊಂದಿರಬೇಕು. ಹ್ಯಾಲೆಲೂಯಾ. ಮೋಶೆಯ ಪ್ರತ್ಯುತ್ತರವಾಗಿ, ಆದರೆ ಈಗ ಅವರು ನನ್ನ ನಂಬುವುದಿಲ್ಲ, ನನ್ನ ಮಾತನ್ನು ಕೇಳುವುದಿಲ್ಲ, ಅವರು ಕರ್ತನ ನಿನಗೆ ಕಾಣಿಸಿಕೊಳ್ಳಿಲ್ಲ ಎಂದು ಹೇಳುವವರು ಎಂದು ಹೇಳಿದನು. ಓ, ಕರ್ತನು ನಿನಗೆ ಕಾಣಿಸಲಿಲ್ಲ ಎಂದು ಹೇಳಿದ್ದಾರೆ ಅವರು ಎಂದು ಹೇಳಿದನು. ಗೊತ್ತಿಲ್ಲದರಲ್ಲಿ ಮುಂದೆ ಹೆಜ್ಜೆ ಇಡಲು ಸಾಕಷ್ಟು ಧೈರ್ಯವಿರುವ ಮತ್ತು ಅಗತ್ಯವಿದ್ದರೆ ತಾವು ಸರಿಯಾಗಿದ್ದೇವೆ ಎಂದು ಕಂಡುಕೊಳ್ಳುವುದರಲ್ಲಿ ತಪ್ಪಾಗಿರುವುದಕ್ಕೆ ಮನಸ್ಸುಳ್ಳವರಾಗಿ ಇರುವ ಒಬ್ಬನನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದರಲ್ಲಿ ದೇವರು ಎಷ್ಟು ದಣಿದಿದ್ದನು ಎಂದು ಊಹಿಸುತ್ತೀರಾ ನೀವು? ನೀವು ತಪ್ಪಾಗಿರಬಹುದು ಎಂದು ನಿಮ್ಮ ಇಡೀ ಜೀವಿತವನ್ನು ಭಯದಿಂದ ಜೀವಿಸಬೇಡಿರಿ. ನೀವು ಸುಮ್ಮನೆ ಮುಂದೆ ಹೋಗಿ ಕಂಡುಕೊಳ್ಳಿ. ಈ ಇಡೀ ಸಂಗತಿ ಮುಂದೆ ಮುಂದೆ ಹೋಗುತ್ತೆ. ಅದೆಲ್ಲವನ್ನು ಓದಲು ಸಮಯ ತೆಗೆದುಕೊಳ್ಳುವುದಿಲ್ಲ, ಆದರೆ ಅದು ಸ್ವಲ್ಪ ಅವಮಾನಕರವಾಗುತ್ತದೆ. ದೇವರ ಮೋಶೆಗೆ 3-4 ಅದ್ಭುತಗಳನ್ನು ತೋರಿಸಿದನು. ನೋಡಿ, ಅವನ ಕೋಲು ಶಕ್ತಿ ಉಳ್ಳದ್ದಾಗಿತ್ತು. ಅವನು ಕೈಗಳನ್ನು ಒಳಗೆ ಇಟ್ಟು ಕುಷ್ಠವನ್ನು ಹೊಂದಿದ್ದನು, ಮತ್ತೆ ಒಳಗೆ ಇಟ್ಟಾಗ ಸ್ವಸ್ಥವಾದನು. ದೇವರು ಎಲ್ಲ ಮಹತ್ವಗಳನ್ನು ಅವನಿಗೆ ತೋರಿಸಿದ. ನೀವು 10 ವಚನಕ್ಕೆ ಬಂದರೆ, ಮೋಶೆಯು ಕರ್ತನಿಗೆ, ಓ ನನ್ನ ಕರ್ತನೇ, ನಾನು ಮೊದಲಿನಿಂದಲೂ ನೀನು ನಿನ್ನ ದಾಸನ ಸಂಗಡ ಮಾತನಾಡಿ ದಂದಿನಿಂದಲೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯೂ ಮಂದವಾಗಿದೆ ಅಂದನು. ಕರ್ತ ಹೇಳಿದ, ನಿನಗೆ ಬಾಯಿ ಕೊಟ್ಟವರು ಯಾರು? ಬಾಯಿ ಕೊಟ್ಟವರು ಯಾರೆಂದು ಕರ್ತ ಹೇಳಿದ. ನನಗೆ ಹೇಳಿದ್ದು ನೆನಪಿದೆ, ದೇವರೇ, ನಾನು ಜನರ ಮುಂದೆ ನಿಂತು ಮಾತನಾಡಲಾರೆ. ನನಗೆ ಒಳ್ಳೆಯ ಮಧುರ ಹೆಣ್ಣಿನ ಸ್ವರ ಇಲ್ಲ. ನಾನು ಹೆಂಗಸಿನಿಗಿಂತ ಗಂಡಸರ ಥರ ಕಾಣುತ್ತೇನೆ, ಅದು ಪೇಚಾಟವಾಗುತ್ತದೆ. ದೇವರು ನನಗೆ ಸ್ವರವನ್ನು ಕೊಟ್ಟನು. ದೇವರು ನನಗೆ ಕೊಟ್ಟಿರುವುದು ಒಂದು ಕಾರಣಕ್ಕಾಗಿ. ನನ್ನ ಸ್ವರವು ಒಂದು ಅಧಿಕಾರವುಳ್ಳದ್ದಾಗಿದೆ, ಹೊಡೆಯುವಂಥದ್ದಾಗಿದೆ. ನಾನು ಅಂದುಕೊಳ್ಳುತ್ತೇನೆ, ನಿಮಗೆ ಸತ್ಯ ತಿಳಿಯಬೇಕಿದ್ದರೆ ನನ್ನ ಸ್ವರವು ಪುರುಷರು ಕೂಡ ಸಹಿಸಿಕೊಳ್ಳಲು ಆಗದಂಥ ಸ್ವರವಾಗಿದೆ. ನೀವು ಗಂಡಸರಿಗೆ ಒಂದು ಕಠಿಣ ಸಮಯವಾಗಬಹುದು. ನಾನು ಈ ರೀತಿ ಹೇಳಿದರೆ, ಶುಭೋದಯ ಎಲ್ಲರಿಗೂ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಎಂದು ನೀನು ತಿಳಿಯಲು ನಾನು ಬಯಸ್ತೇನೆ. ನನಗೆ ನೆನಪಿದೆ, ಒಬ್ಬ ಬೈಕ್ ಓಡಿಸುವ ಪುರುಷನು ಶಿಕಾಗೋದಲ್ಲಿ ನನ್ನ ಕಾರಿನ ಪಕ್ಕ ಬಂದ. ನಾನಾಗ ರೇಡಿಯೋದಲ್ಲಿ ಮಾತಾಡ್ತಿದ್ದೆ, ಆಗ ಟಿ ವಿಯಲ್ಲಿರಲಿಲ್ಲ, ನನ್ನನ್ನು ಯಾರೂ ನೋಡಿರಲಿಲ್ಲ. ನಾನು ಶಿಕಾಗೋದಲ್ಲಿ ಒಂದು ಕೂಟ ನಡೆಸ್ತಿದ್ದೆ. ಅವನು ಚರ್ಮದ ಅಂಗಿ, ಕುದುರೆ ಜುಟ್ಟು, ಟ್ಯಾಟೂ, ಎಲ್ಲ ಕಡೆ ಕಿವಿಯೊಲೆ ಹಾಕೊಂಡು ಬಂದ. ಹೇಯ್ ಸೋದರಿ, ನಿಮ್ಮೊಟ್ಟಿಗೆ ನಾನು ಮಾತಾಡಬೇಕು. ಒಂದು ತಮಾಷೆ ಕತೆ ನಿಮಗೆ ಹೇಳಲಿಕ್ಕಿದೆ. ನಾನೊಂದು ರೀತಿಯ ಹೆಂಗಸಿಂದ ಬೋಧನೆ ಕೇಳಲು ಇಷ್ಟಪಡದ ವ್ಯಕ್ತಿ, ಮತ್ತು ನಾನು 6 ರೇಡಿಯೋದಲ್ಲಿ ನಿಮ್ಮನ್ನು ಆಲಿಸ್ತಿದ್ದೆ. ಆಗ ನೀವು ಹೆಂಗಸೆ ಎಂದು ನನಗೆ ತಿಳಿದಿರಲಿಲ್ಲ. ಆತ ಹೇಳಿದ, ಅಷ್ಟರಲ್ಲಿ ದೇವರೊಂದಿಗೆ ವಾದಿಸಲು ಅದು ತಡವಾಗಿತ್ತು, ಏಕೆಂದರೆ ನಿಮ್ಮ ಮೇಲಿದ ಅಭಿಷೇಕ ನನ್ನ ಜೀವಿತ ಬದಲಾಯಿಸಿತ್ತು. ಆಮೇನ್. ಕಳೆದ ವಾರ ಫೇಷಿಯಲ್ಗಾಗಿ ಪಾರ್ಲರ್ಗೆ ಕರೆ ಮಾಡಿದೆ. ನಿಮಗೆ ಸಂಪೂರ್ಣ ಸತ್ಯ ಹೇಳ್ತಿದ್ದೇನೆ. ಫೇಷಿಯಲ್ ಮಾಡಲು ಪಾರ್ಲರ್ನವರಿಗೆ ಕರೆ ಮಾಡಿದೆ. ಇದು ಜಾಯ್ಸ್ ಮಾರ್, ಫೇಷಿಯಲ್ ಮಾಡ್ತೀರಾ? ಆಕೆ ಅಂದಳು, ನಿಮಗೆ ಮುಖದ ಮೇಲೆ ಕೂದಲಿವೆ. ನಾನು ಯೋಚಿಸಿದೆ, ಹೌದು, ನನಗೆ ಹುಬ್ಬುಗಳಿವೆ, ಕಣ್ಣು ರೆಪ್ಪೆಗಳಿವೆ. ನಂತರ ನಾನು ಯೋಚಿಸಿದೆ, ಪ್ರತಿಯೊಬ್ಬರಿಗೂ ಅವರ ಮುಖದ ಮೇಲೆ ಏನಾದರೂ ಸ್ವಲ್ಪ ಇರುತ್ತೆ. ಹೀಗೆ ನಾನು ಹೇಳಿದೆ, ಹೌದು ಸರಿ, ನನಗೆ ಸ್ವಲ್ಪ ಇದೆ. ಅವಳು ಹೇಳಿದ್ದು ಇಲ್ಲ, ನನ್ನ ಅರ್ಥ ನಿಮ್ಗೆ ಗಡ್ಡ ಮೀಸಿದೆಯೇ. ನಾನು ಗಟ್ಟಿಯಾಗಿ ನಗಾಡಿದೆ ದೇವ್ ಮತ್ತು ನಾನು 30 ನಿಮಿಷ ನಗಾಡಿದೆವು. ಇಂಡಿಯಾದಲ್ಲಿ, ಆಫ್ರಿಕಾದಲ್ಲಿ, ನ್ಯೂ ಗಿನಿವೆದಲ್ಲಿ ಅವರು ಅದ್ರ ಬಗ್ಗೆ ನಗಾಡಿದ್ರು. ಎಲ್ಲರೂ ಇದನ್ನು ಕೇಳಿ ನಗಾಡಿದ್ರು. ಸೈತಾನನಿಗೆ ನನ್ನನ್ನು ಅಸುರಕ್ಷಿತಗೊಳಿಸಬೇಕೆಂದು ಅನಿಸಿದ್ದರೆ ಅವನು ಅತಿಯಾಗಿ ವರ್ತಿಸ್ತಾನೆ. ಏಕೆಂದರೆ ನಾನು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ ಎಂದು ಬಲ್ಲೆ. ಅವರೇನು ಅಂದುಕೊಳ್ಳುತ್ತಾರೋ ಚಿಂತಿಲ್ಲ. ಆದರೆ ನಿಮಗೆ ಹೇಳಬಲ್ಲೆ, ಅದು ಯಾವಾಗಲೂ ಒಂದು ಕಾರಣವಾಗುತ್ತಿತ್ತು. ಆ ರೀತಿ ನನಗಾಗ್ತಿದ್ರೆ ನಾನು ಪೇಚಾಡಿ, ಸಿಟ್ಟುಗೊಂಡು, ಹತಾಶಳಾಗಿ ಬೇರೆಲ್ಲವೂ ಆಗುತ್ತಿದ್ದ ದಿನಗಳಿದ್ದವು. ದೇವರು ಕೆಲವು ವೇಳೆ ಕೆಲವು ಸಂಗತಿಗಳನ್ನು ಇಡುತ್ತಾನೆ, ಅದನ್ನು ನಾವು ಮನಗಾಣುವುದಿಲ್ಲ. ನಾನು ಪಾರ್ಲರ್ಗೆ ಹೋದಾಗ ನಿರೀಕ್ಷಿಸಿದೆ, ನನ್ನ ಕರೆಯನ್ನು ಸ್ವೀಕರಿಸಿದ ಹೆಂಗಸು ನನ್ನ ಫೇಶಿಯಲ್ ಮಾಡಬೇಕೆಂದು ಅವಳಿದ್ಲು. ನಾನು ಸುಂದರವಾಗಿ ಬಟ್ಟೆ ಧರಿಸಿದ್ದೆ. ಅವಳು ಹೇಳಿದ್ಲು, ನೀವು ನನ್ನನ್ನು ಕ್ಷಮಿಸಬೇಕು. ನನ್ನ ಧಣಿ ಹೇಳಿದ್ರು, ನಿನಗೆ ಅವರ ಸ್ವರದಿಂದ ಆಕೆ ಸ್ತ್ರೀ ಎಂದು ಗೊತ್ತಾಗ್ಲಿಲ್ವೇ? ಅದಕ್ಕೆ ಅವಳು ಅಂದ್ಲು, ಆದರೆ ಜಾಯ್ಸ್ ಅಂತ ನನ್ನ ಅಂಕಲ್ ಒಬ್ರು ಇದ್ದಾರೆ. ಈಗ ಅವಕಾಶಗಳೇನು? ಬೇರೆಯವರಿಗೆ ಇರುವ ಅದೇ ಸಂಗತಿಗಳು ನಿಮಗೆ ಇಲ್ಲ. ಬೇರೆಯವರಿಗಿಂತ ನೀವು ಸ್ವಲ್ಪ ಭಿನ್ನವಾಗಿದ್ದೀರಿ ಎಂಬುದಕ್ಕಾಗಿ ಸೈತಾನನ್ನು ನಿಮ್ಮನ್ನು ತುಳಿಯಲು ಬಿಡಬೇಡಿರಿ. ನೀವು ಬೇರೆಯವರಿಗಿಂತ ಭಿನ್ನವಾಗಿದ್ದೀರಿ. ಬನ್ನಿ ಈಗ. ಮೋಶೆಯು ತಾನು ಏನೂ ಆಗಿಲ್ಲವೆಂದು ಹೇಳುತ್ತಿದ್ದ. ಕಡೆಗೆ ದೇವರದು ಕೇಳಿ ಅವರಿಗೆ ಸಾಕಾಗಿ ಹೋಯಿತು. ಮೋಶೆ ಹೇಳಿದ, ನನಗೆ ಸರಿಯಾದ ಸ್ವರವಿಲ್ಲ, ನಾನು ವಾಕ್ಚಾತುರ್ಯ ಉಳ್ಳವನಲ್ಲ, ನಾನು ಇದು ನಾನದು ಏನೇನೋ ಅಂದ. ಕರ್ತ ಹೇಳಿದ, ನಿನ್ನ ಬಾಯನ್ ಮಾಡಿದವರು ಯಾರು? ಆಗ ಆತನು 12ನೇ ವಚನದಲ್ಲಿ ಮುಂದುವರಿತಾ ಹೇಳ್ತಾನೆ, ಹಾಗಾದ್ರೆ ಈಗ ಹೋಗು, ನಾನೇ ನಿನ್ನ ಬಾಯಿಯಾಗಿದ್ದು ನೀನು ಮಾತನಾಡತಕ್ಕದ್ದಕ್ಕೆ ನಿನಗೆ ಬೋಧಿಸುವೆನು. ಈಗ ನೀವು 13ನೇದು ಓದಿ. ಅದಕ್ಕೆ ಮೋಶೆಯು, ಓ ನನ್ನ ಕರ್ತನೇ, ನೀನು ಬೇರೆಯವರನ್ನು ಕಳಿಸು. ಅದನ್ನು ಒತ್ತುತ್ತಿದ್ದಾನೆ. ವಚನ 14, ಕರ್ತನು ಮೋಶೆಯ ಮೇಲೆ ಕೋಪಗೊಂಡನು. ದೇವರಿಗೆ ಸಿಟ್ಟು ಬರುವವರಿಗೆ ಮುಂದುವರಿಬೇಡಿರಿ. ದೇವರನ್ನು ಸಿಟ್ಟು ಬರಿಸಬೇಡಿರಿ. ನೀವಾಗಿರುವುದಕ್ಕೆ ದೇವರು ನಿಮ್ಮನ್ನು ಉಪಯೋಗಿಸುವುದಿಲ್ಲ ಎಂದು ನೀವು ಮನಸ್ಸು ಗಟ್ಟಿ ಮಾಡಿಕೊಳ್ಳಿರಿ. ಆತನ ಬೆಳಕು ಒಡೆದ ಮಡಿಕೆಯಿಂದ ಕೂಡ ಬೆಳಗುತ್ತೆ. ನೀವು ಒಡೆದ ಮಡಿಕೆ ಎಂದು ಭಾವಿಸುವುದಾದರೆ ಅದು ಒಳ್ಳೆಯ ಸಂಗತಿ, ಅದು ಒಳ್ಳೆಯ ಸುದ್ದಿ. ಏಕೆಂದರೆ ದೇವರು ತನ್ನ ಬೆಳಕನ್ನು ಇಟ್ಟಾಗ ಅಲ್ಲಿ ಆತನು ತೋರಿಸುವುದಕ್ಕೆ ಬೇಕಾದಷ್ಟು ಬಲಹೀನತೆಗಳು ಇರುತ್ತವೆ. ಯಾರಾದರೂ ಆಮೀನನ್ನು ಬಿರ? ನಂತರ ಬೇಕಿದ್ದರೆ ನಾವು ಯೆರೆಮೀಯಾಕ್ಕೆ ಹೋಗಬಹುದು. ನಾನಲ್ಲಿಗೆ ಹೋಗಲು ಸಮಯ ತೆಗೆದುಕೊಳ್ಳುವುದಿಲ್ಲ. ಅಲ್ಲಿ ದೇವರು 4ನೇ ವಚನದಲ್ಲಿ ಹೇಳಿದ್ದಾನೆ, ನೀನು ಗರ್ಭದಿಂದ ಹೊರಗೆ ಬರುವುದಕ್ಕಿಂತ ಮುಂಚೆ ನಿನ್ನನ್ನು ಪರಿಶುದ್ಧ ಮಾಡಿದೆನು, ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದೆನು. ಯೆರೆಮೀಯ ಹೇಳಿದ, ಓ ನಾನು ಬಹಳ ಚಿಕ್ಕವನು, ನಾನು ಬಹಳ ಅದು, ನಾನು ಬಹಳ ಇದು, ಮತ್ತೆ ಇನ್ನೇನು. ನಾನಿಷ್ಟೇ ಹೇಳಬಲ್ಲೆ, ದೇವರಿಗೆ ಅದರಿಂದ ಸಾಕಾಗಿದೆ. ಆತನಿಗೆ ಕೆಲವು ಧೈರ್ಯದ ಜನರು ಬೇಕಾಗಿದ್ದಾರೆ. ಕೆಲವರು ಇದನ್ನು ತಿಳಿದುಕೊಳ್ಳಿ, ಆತನಿಗೆ ಬೇಕಾಗಿದೆ ಏನೆಂದರೆ, ಇದು ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಅಲ್ಲ, ನೀವು ಮಾಡಲಾಗದ ಬಗ್ಗೆ ಅಲ್ಲ, ಮತ್ತು ನೀವೇನು ಆಗಿಲ್ಲ ಎಂಬುದಲ್ಲ. ಅದು ಆತನ ಏನಾಗಿದ್ದಾನೆ, ಆತನ ಯಾರಾಗಿದ್ದಾನೆ, ಆತನ ಏನು ಮಾಡಬಲ್ಲ, ಆತನ ಏನು ಮಾಡಿದ್ದಾನೆ ಎಂಬುದರ ಬಗ್ಗೆ ನೀವು ಸ್ವಾಭಾವಿಕವಾಗಿ ನಿಮ್ಮ ಬುದ್ಧಿಯಿಂದ ಸ್ವಲ್ಪ ಆಚೆ ಬಂದು ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂದು ಕಲಿತುಕೊಳ್ಳುವಿರಾ? ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂದು ಕಲಿಯಿರಿ. ನೀವು ನಿಂತು ನಿಮ್ಮ ತಲೆಗಳನ್ನು ಎತ್ತಿ, ಜೋಲು ಬಿದ್ದ ತೋಳುಗಳನ್ನು ಎತ್ತಿ ಹೇಳಿರಿ, ಸೈತಾನನೇ, ನನ್ನನ್ನು ಕುಗ್ಗಿ ಹೋದ ಸಣ್ಣವನು, ಚಿಕ್ಕವನು ಎಂದು ಭಾವಿಸುವಂತೆ ಮಾಡುತ್ತಿದ್ದ ನಿನ್ನ ದಿನಗಳು ಮುಗಿದವು. ನಾನು ಕರ್ತನ ಶಕ್ತಿಯಲ್ಲಿ ಬಲಗೊಂಡು ಧೈರ್ಯವಾಗಿದ್ದೇನೆ. ನೀವು ಯಾರು? ಜನರಿಂದ ನೀವು ನಿಯಂತ್ರಿಸಲ್ಪಡುವವರಲ್ಲ. ಸೈತಾನನು ನಿಮ್ಮನ್ನು ನಿಯಂತ್ರಿಸಲಾಗದು ಎಂದು ನಿಮಗೆ ಗೊತ್ತಾದಾಗ ನಾನು ಹೇಳಿದೆ, ನೀವು ಯಾರು? ನೀವು ಸೈತಾನನಿಂದ, ಜನರಿಂದ ಆಡಿಸಲ್ಪಡಲು, ನಿಯಂತ್ರಿಸಲ್ಪಡಲು ಆಗುವುದಿಲ್ಲ ಎಂದು ನೀವು ತಿಳಿದಾಗ, ಏಕೆಂದ್ರೆ ಅವ್ರು ನಿಮಗೆ ಮೌನ ಸಂದೇಶವನ್ನು ಕೊಡುವುದಾದ್ರೆ, ನಾನು ಬಯಸಿದಂತೆ ನೀನು ಮಾಡಿದ್ರೆ ನಿನ್ನ ಗುಂಪಿನಿಂದ ತೆಗೆದು ಹಾಕ್ತೇವೆ, ನೀವು ಹೇಳಿ ನಾನು ಜೀವಿಸ್ತೇನೆ. ನೋಡಿ, ನಾನು ಯಾವಾಗಲೂ ಪ್ರಯಾಣ ಮಾಡ್ತೇನೆ. ನೀವು ಯಾವಾಗಲೂ ಪ್ರಯಾಣ ಮಾಡುವುದಾದ್ರೆ ಅದೊಂದು ರೀತಿ ನಿಮಗೆ ಒಂದು ಸಾಧಾರಣ ಜೀವಿತ ಇರುವುದಿಲ್ಲ. ನಿಮಗೆ ಅದು ಕೆಲವು ವೇಳೆ ಸ್ವಲ್ಪ ಸವಾಲಿನದ್ದಾಗಿರುತ್ತೆ. ನಾನು ಮನೆಯಲ್ಲಿದ್ದಾಗಲೂ ಕೂಡ ನನಗೆ ಸಾಧಾರಣ ಜೀವಿತವಿಲ್ಲ. ನಾನೊಂದು ರೀತಿಯಲ್ಲಿ ಯಾವುದರ ಭಾಗವಾಗಿಯೂ ಇರುವುದಿಲ್ಲ, ಏಕೆಂದರೆ ನಾನು ಯಾವುದೊಂದರ ಭಾಗವಾಗಿರುವುದಕ್ಕೆ ಅಲ್ಲಿರಲ್ಲ. ಒಮ್ಮೆ ನಾನು ಕರ್ತನಿಗೆ ಹೇಳಿದೆ, ನೋಡು ಕರ್ತನೆ, ನಾನು ಒಂದು ಸಣ್ಣ ಗುಂಪಿನ ಭಾಗವಾಗಿರುವುದಕ್ಕೆ ಇಷ್ಟಪಡುತ್ತೇನೆ. ಒಂದು ಸತ್ಯವೇದ ಅಧ್ಯಯನದ ಗುಂಪು, ಒಂದು ಸಣ್ಣವಾದ ಗುಂಪು ಅಥವಾ ಬೇರೇನಾದರೂ. ಆತ ಹೇಳಿದ, ನೀನು ತಂದೆ ಕುಮಾರ ಪವಿತ್ರಾತ್ಮನ ಸಣ್ಣ ಗುಂಪಿನ ಭಾಗವಾಗಿದ್ದಿ, ನಡಿ ಹೋಗೋಣ. ಆಯ್ತು, ಸರಿಯಲ್ಲಿ ಇತ್ಯರ್ಥವಾಯ್ತು. ನಾನು ಎಲ್ಲಿ ಹೋದ್ರು ನನ್ನ ಗುಂಪಿದೆ. ಆಮೇನ್. ತಂದೆ ಕುಮಾರ ಪವಿತ್ರಾತ್ಮ, ನಿಮ್ಮ ಬಗ್ಗೆ ದುಃಖಿಸುವುದನ್ನು ನಿಲ್ಲಿಸಿ. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಗೊತ್ತು ನಿಮ್ಗೆ? ಉದ್ದಕ್ಕೆ ನಿಂತುಕೊಳ್ಳಿ. ನನಗೇನಾಗಿತ್ತು, ಜನರು ನನ್ನನ್ನು ಹೇಗೆ ನಡೆಸಿದ್ರು, ನಾನು ಬೆಳೆಯುತ್ತಿರುವಾಗ ನನಗೇನಾಯಿತು ಎಂಬುದು ನಿಮಗೆ ಈಗಷ್ಟೇ ಗೊತ್ತಿದೆ. ನಾನು ಎಷ್ಟು ಬಾರಿ ಬಿದ್ದಿದ್ದೇನೆ ನಿಮಗೆ ಗೊತ್ತಿಲ್ಲ.
ಅದನ್ನು ಕೊಡವಿ, ಅದನ್ನು ಕೊಡವಿ.
ನಿಮಗೆ ನೀವೇ ಒಳ್ಳೆ ಮಾತುಗಳನ್ನು ಆಡಿಕೊಳ್ಳಿ. ಈ ವಾಕ್ಯವನ್ನು ತೆಗೆದು ಓದಿ ಹೇಳಿರಿ. ನಾನು ಹಿಂದೆ ಎಷ್ಟು ಬಾರಿ ಬಿದ್ದಿದ್ದೇನೆ ಚಿಂತೆ ಇಲ್ಲ, ಇದೊಂದು ಹೊಸ ದಿನ. ಯಾವನಾದರೂ ಎಲ್ಲಿ, ಯಾವನಾದರೂ ಎಲ್ಲಿ, ಯಾದರೂ ಕ್ರಿಸ್ತನಲ್ಲಿ ಯಾವ ಮನುಷ್ಯ, ಯಾವನಾದರೂ, ಯಾವ ಸ್ತ್ರೀಯಾದರೂ ಸೇರಿ, ಯಾವನಾದರೂ ಎಲ್ಲಿ ಕ್ರಿಸ್ತನಲ್ಲಿ, ಅವನು ಯಾರು? ಒಂದು ಹೊಸ ಸೃಷ್ಟಿ. ಅವನಿಗೆ ಏನಾಗುತ್ತದೆ? ಹಳೆಯದೆಲ್ಲವೋ ಹೊರಟು ಹೋಗಿ ಎಲ್ಲವೂ ಹಚ್ಚ ಹೊಸದಾಗುತ್ತೆ. ಕ್ರಿಸ್ತನಲ್ಲಿ ಪ್ರತಿದಿನ ಒಂದು ಹೊಸ ಆರಂಭ.
ಆಮೀನ್.
ನೀವು ಹೇಳ್ತೀರಿ ಸರಿ. ನೋಡಿ, ನಾನೊಬ್ಬರನ್ನು ಮದುವೆಯಾಗಿ ಅವರು ನನ್ನನ್ನು ತಿರಸ್ಕರಿಸಿ ಬೇರೆ ಹೆಂಗಸನೊಟ್ಟಿಗೆ ಓಡಿ ಹೋಗಿದ್ದಾರೆ. ಮತ್ತು ನೋಡಿ, ನಾನು ಅಯೋಗ್ಯ ಎಂದು ನನಗೆ ಗೊತ್ತು. ಅಥವಾ ಅದು ಇನ್ನೊಂದು ರೀತಿ ಇರಬಹುದು. ಅದೊಬ್ಬ ಸ್ತ್ರೀ ಇನ್ನೊಬ್ಬ ಗಂಡಸನೊಟ್ಟಿಗೆ ಓಡಿ ಹೋಗಿ ನೀವು ಮನಮುರಿದ ಪುರುಷನಾಗಿರಬಹುದು. ನೋಡಿ, ಅದೆಲ್ಲದರ ಮೂಲಕ ಸೈತಾನು ನಿಮ್ಮನ್ನು ಮನವೊಲಿಸುತ್ತಿದ್ದಾನೆ. ಆಗ ನೀವು ಹೇಳಬೇಕು, ಏನ್ ಗೊತ್ತೇ, ಅವರೆಲ್ಲರೂ ಮೂಕರು. ಏಕೆಂದರೆ ಅದೊಂದು ಒಳ್ಳೆಯ ಶಿಕಾರಿಯಾಗಿತ್ತು. ಆಮೇನ್. ಹೇಯ್, ದೇವರೊಂದಿಗೆ ಜೋತುಕೊಂಡಿರಿ. ಆತನಿಗೆ ತನ್ನದೇ ಮಾರ್ಗಗಳಿವೆ. 2 ಕೊರಿಂಥ 5:21, ನಾವು ಆತನಲ್ಲಿ ದೇವರ ನೀತಿಯಾಗುವಂತೆ ದೇವರು ಪಾಪವನ್ನರಿಯದ ಆತನನ್ನು ನಮಗೋಸ್ಕರ ಪಾಪವಾಗಿ ಮಾಡಿದನು, ಮತ್ತೆ ಅದು ಅಲ್ಲಿದೆ ಕ್ರಿಸ್ತನಲ್ಲಿ. ಈಗ ಇದನ್ನು ತೆಗೆದುಕೊಳ್ಳಿ. ನಿಮ್ಮಲ್ಲಿ ಅಲ್ಲ, ದೇವರ ನೀತಿಯನ್ನು ಹೊಂದಿಕೊಳ್ಳಲು. ನೀವು ಯಾವಾಗಲೂ ಸಾಕಷ್ಟು ಮಾಡುವ ಒಳ್ಳೆಯ ಕಾರ್ಯಗಳಲ್ಲ, ನಿಮ್ಮ ಸಾಮರ್ಥ್ಯದಿಂದ ಅಲ್ಲ, ಆದರೆ ಕ್ರಿಸ್ತನಲ್ಲಿ ನೀವು ದೇವರ ಮುಂದೆ ಸರಿಯಾಗಿದ್ದೀರಿ. ದೇವರ ಮುಂದೆ ನಿಮಗೆ ತಪ್ಪುತನ ಇಲ್ಲ, ನಿಮಗೆ ಸರಿತನ ಇದೆ. ಈಗ ನೀವು ಹೇಳಿ, ನಾನು ಬಹಳಷ್ಟು ತಪ್ಪುಗಳನ್ನು ಮಾಡುತ್ತಿದ್ದೇನೆ. ಆದರೆ ಹೇಳಿ ಈಗ, ತಾಳು 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 ತಾಳು. ನೀವು ಮಾಡುವುದರ ಬಗ್ಗೆ ನಾನು ಹೇಳುತ್ತಿಲ್ಲ, ನೀವು ಯಾರು ಎಂಬುದರ ಬಗ್ಗೆ ನಾನು ಹೇಳುತ್ತಿದ್ದೇನೆ. ನನ್ನ ಮಕ್ಕಳು, ಬೆಳೆಯುತ್ತಿರುವ ವರ್ಷಗಳಲ್ಲಿ ಬಹಳಷ್ಟು ಮೂಕ ಕೆಲಸಗಳನ್ನು ಮಾಡಿದ್ದಾರೆ, ಆದರೆ ಅವರು ಯಾವಾಗಲೂ ಮಾಯರ್ಸ್ ಆಗಿದ್ದಾರೆ. ಅದು ಬದಲಾಗಲಿಲ್ಲ. ಅವರು ಯಾರಾಗಿದ್ದಾರೆ ಎಂಬುದು ಅವರು ಮಾಡುತ್ತಿದ್ದದ್ದು ನನಗೆ ಹೊಂದಲಿಲ್ಲ ಎಂಬುದಕ್ಕಾಗಿ ಬದಲಾಗಿಲ್ಲ. ದೇವರು ಕೂಡ ಭಿನ್ನವಲ್ಲ ಎಂದು ನಾವು ಯೋಚಿಸುತ್ತೇವೆ. ನೀವು ಆತನ ಮಕ್ಕಳಾಗಿರುವುದು ನೀವು ಅಸ್ತವ್ಯಸ್ತವಾಗಿರುವುದರಿಂದ ಹೋಗುವುದಿಲ್ಲ, ಏಕೆಂದರೆ ಆತನು ನಿಮ್ಮ ಹೃದಯವನ್ನು ಬಲ್ಲನು. ನೀವು ಇಲ್ಲಿಗೆ ಬರುವುದಕ್ಕಾಗಿ ತೊಂದರೆಗಳನ್ನು ಅನುಭವಿಸುವುದರ ಅಂಶದಿಂದ ಈ ಉದ್ದದ ಪ್ರಸಂಗದಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ನೀವು ಅಂದುಕೊಳ್ಳದಿದ್ದರೆ, ಅದಕ್ಕೆ ಈ ಜಾಗದಲ್ಲಿ ಕುಳಿತಿರುವ ಯಾರೇ ಆಗಲಿ ಅಥವಾ ಟೆಲಿವಿಷನ್ನಲ್ಲಿ ನೋಡುತ್ತಿರುವ ಯಾರಿಗೇ ಆಗಲಿ ಸಂಪೂರ್ಣವಾದ ಒಂದು ಕಾರಣವಿಲ್ಲ. ನಿಮ್ಮಲ್ಲಿ ಅನೇಕರು ಹೋಟೆಲ್ಗೆ ಸಂದಾಯ ಮಾಡಿದ್ದೀರಿ, ನೀವು ಬೇಬಿ ಸಿಟರ್ಸ್ಗೆ ಸಂದಾಯ ಮಾಡಿದ್ದೀರಿ, ನೀವು ರಜೆ ತೆಗೆದುಕೊಂಡಿದ್ದೀರಿ, ನೀವು ಇಲ್ಲಿರುವುದು ದೇವರ ವಾಕ್ಯ ಕೇಳಲಿಕ್ಕೆ. ನೀವು ಅಪರಾಧ ಪ್ರಜ್ಞೆ ಖಂಡನೆಗೆ ನಿಮ್ಮ ಜೀವಿತದಲ್ಲಿ ಕಾರಣವಿಲ್ಲ, ಏಕೆಂದರೆ ನೀವು ಇಲ್ಲಿ ಕಾಣಿಸಿಕೊಂಡಿದ್ದೀರಿ ಮತ್ತು ನೀವು ಇಲ್ಲಿದ್ದೀರಿ. ನೀವು ಸರಿಯಾದ್ದನ್ನು ಮಾಡಬೇಕು. ದೇವರೊಟ್ಟಿಗೆ ನಿಮಗೆ ಉತ್ತಮವಾದ ಸಂಬಂಧ ಇರಬೇಕು ಎಂದು ನೀವು ಬಯಸುತ್ತಿದ್ದೀರಿ. ನೀವು ಏನಾಗುತ್ತೀರಿ ಎಂದು ದೇವರು ನೋಡುತ್ತಿದ್ದಾನೆ, ನೀವೇನಾಗಿದ್ದೀರಿ ಎಂದಲ್ಲ. ಆತನು ಆರಂಭದಲ್ಲೇ ಅಂತ್ಯವನ್ನು ನೋಡುತ್ತಾನೆ. ಆದ್ದರಿಂದ ಕಸವನ್ನು ಜಾಡಿಸಿರಿ. ಸೈತಾನ ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸಿದ್ದಾನೆ. ನೀವನ್ನು ಕೊಲ್ಲುವ ದೈತ್ಯನಾಗಿರುವುದರಿಂದ ದೂರವಿಡಲು ಆತನು ಪ್ರಯತ್ನಿಸುತ್ತಿದ್ದಾನೆ. ನೀವು ಸಂತೋಷವಾಗಿ ಇರುವುದರಿಂದ, ನಿಮ್ಮ ವಿಧಿಯನ್ನು ಪೂರೈಸುವುದರಿಂದ, ಸಮಾಧಾನ ಹೊಂದಿರುವುದರಿಂದ ನಿಮ್ಮನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ. ಅಪೋಸ್ತಲನಾದ ಪೌಲನು ಅದ್ಭುತವಾದ್ದನ್ನು ಹೇಳಿದ್ದಾನೆ. ದೇವರು ನನಗೆ ಆ ವಾಕ್ಯವನ್ನು ನೆನಪಿಸಿದ. ಈ ರಾತ್ರಿ ಸಂದೇಶಕ್ಕೆ ನಾನು ಅದನ್ನು ಸೇರಿಸಿದ್ದೇನೆ.
ಫಿಲಿಪ್ಪಿ 3:9 ಪೌಲ ಹೇಳಿದ ಒಂದು ವಿಷಯ ನನಗೆ ಬೇರೆ ಎಲ್ಲದಕ್ಕಿಂತ ಮುಖ್ಯ, ಅದು ನಾನು ಆತನಲ್ಲಿ ಇರುವವನಾಗಿ ಕಾಣಿಸಿಕೊಳ್ಳಬೇಕು ಎಂಬುದು. ನನ್ನ ಸ್ವಂತ ನೀತಿ ಹೊಂದಿದವನಾಗಿ ಅಲ್ಲ, ಒಳ್ಳೆಯ ನಡತೆಯಿಂದ ಗಳಿಸಿದ ಯಾವುದೇ ನೀತಿಯಿಂದ ಅಲ್ಲ. ಏಕೆಂದರೆ ನಿಜವಾಗಿ ಸತ್ಯವೇನೆಂದರೆ, ನಾವು ಎಷ್ಟೇ ಒಳ್ಳೆಯವರಾಗಿ ವರ್ತಿಸಲಿ, ದೇವರ ಪ್ರಸನ್ನತೆಗೆ ಬರುವುದಕ್ಕೆ ಅದು ಎಂದಿಗೂ ಸಾಕಾಗುವುದಿಲ್ಲ. ಏಕೆಂದರೆ ಆತನು ಪರಿಶುದ್ಧನಾಗಿದ್ದಾನೆ. ಕ್ರಿಸ್ತನು ನಮ್ಮ ಮಧ್ಯಸ್ಥನಾಗಿ ಇಲ್ಲದೆ, ಆತನು ನಮ್ಮ ಮಧ್ಯೆ ಬರುವವನಾಗಿ ಇಲ್ಲದೆ, ದೇವರ ಪರಿಶುದ್ಧತೆ ನಮ್ಮನ್ನು ನಾಶ ಮಾಡುತ್ತದೆ. ಅದು ಅಷ್ಟು ಸೂಜಿಗ. ನಾವು ದೇವರೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದುವ ಯಾವ ನಿರೀಕ್ಷೆಯೂ ಇಲ್ಲ. ಅದು ನಮ್ಮ ಸ್ವಂತ ನೀತಿಯಿಂದಾಗಿ ಆದರೂ ನಾವು ಸರಿಯಾದ್ದನ್ನು ಮಾಡಲು ಪ್ರೋತ್ಸಾಹಿಸಲ್ಪಟ್ಟಿದ್ದೇವೆ ಮತ್ತು ನೀತಿಯನ್ನು ಹಿಂಬಾಲಿಸಲು. ಆದರೆ ದೇವರಿಂದ ನಾವು ಏನನ್ನಾದರೂ ಹೊಂದಲು ನೀತಿಯನ್ನು ಹಿಂಬಾಲಿಸುವುದಿಲ್ಲ. ನಾವು ನೀತಿಯನ್ನು ಹಿಂಬಾಲಿಸುವುದು ದೇವರಲ್ಲಿ ನಮಗೆ ಏನು ಇದೆಯೋ ಅದರಿಂದ ಅದನ್ನು ಹೊಂದಲಿಲ್ಲ. ಆತನು ಮೊದಲು ನಮ್ಮನ್ನು ಪ್ರೀತಿಸಿದನು ಮತ್ತು ನಂತರ ಆತನು ನಮ್ಮಿಂದ ಸರಿಯಾದ್ದನ್ನು ಮಾಡಿಸಬೇಕೆಂದು ಬಯಸುತ್ತಾನೆ. ಏಕೆಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮನ್ನು ಪ್ರೀತಿಸುವಂತೆ ಮಾಡಕ್ಕಲ್ಲ. ನನ್ನ ಜೀವಿತದಲ್ಲಿ ಪ್ರತಿದಿನ ನಾನು ಹೇಳುತ್ತೇನೆ ಮತ್ತು ಪರಿಪೂರ್ಣತೆಯ ಆ ಗುರಿಯ ಕಡೆ ಸೆಣಸುತ್ತೇನೆ. ಅಪೊಸ್ತಲನಾದ ಪೌಲನು ಹೇಳಿದ ಹಾಗೆ, ನಾನು ಯಾವುದನ್ನು ಹಿಡಿದುಕೊಳ್ಳಬೇಕೆಂದು ಯೇಸು ಸತ್ತನೋ ಅದನ್ನು ಹಿಡಿದುಕೊಳ್ಳುವುದಕ್ಕಾಗಿ ನಾನು ತಳ್ಳಿಕೊಂಡು ಹೋಗ್ತೇನೆ. ನಾನು ಬಾಯಿಯ ಬಗ್ಗೆ, ಅದನ್ನು ನಿಮ್ಮನ್ನು ಸಿಲುಕಿಸುವ ಸಮಸ್ಯೆಯ ಬಗ್ಗೆ ಅಧ್ಯಯನ ಮಾಡುತ್ತಲೇ ಇರುತ್ತೇನೆ. ನಾನು ಸ್ವಾರ್ಥ ಸ್ವಕೇಂದ್ರೀಕರಣದ ಬಗ್ಗೆ ಅಧ್ಯಯನ ಮಾಡುತ್ತಲೇ ಇರುತ್ತೇನೆ. ನನ್ನನ್ನು ಸರಿಪಡಿಸಲು ಪವಿತ್ರಾತ್ಮನಿಗೆ ಬಿಟ್ಟು ಕೊಡುತ್ತಲೇ ಇರುತ್ತೇನೆ. ನಾನು ಮಾನಸಾಂತರ ಪಡುತ್ತಲೇ ಇರುತ್ತೇನೆ. ನಾನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡುತ್ತಲೇ ಇರುತ್ತೇನೆ. ಓ, ನಾನೀಗ ಧಾರ್ಮಿಕ ದೆವ್ವಗಳಿಗೆ ಹುಚ್ಚು ಹಿಡಿಸ್ತೇನೆ. ನೀವು ಅಪರಾಧ ಪ್ರಜ್ಞೆ ಮಾಡಿಲ್ಲ, ಅದು ನಿಮ್ಮನ್ನು ಕೊಲ್ಲುತ್ತೆ. ಅದು ನಿಮ್ಮ ಡಿಎನ್ಎಯಲ್ಲಿ ಇಲ್ಲ. ಅದು ನಿಮ್ಮಿಂದ ಎಲ್ಲವನ್ನು ಕದಿಯುತ್ತೆ, ನಿಮಗೆ ರೋಗ ತರಿಸುತ್ತೆ, ನಿಮ್ಮ ಸಮಾಧಾನವನ್ನು ಕದಿಯುತ್ತೆ, ನಿಮ್ಮ ಬುದ್ಧಿಯನ್ನು ಅಸ್ತವ್ಯಸ್ತಗೊಳಿಸುತ್ತೆ, ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವುದಿಲ್ಲ. ನೀವೊಬ್ಬ ದೇವರ ಮಗುವಾಗಿದ್ದರೆ ಸರಿಯಾಗಿ ಕ್ಷಣದಲ್ಲಿ ದೇವರು ನಿಮ್ಮನ್ನು ನೋಡುತ್ತಾನೆ, ನೋಡುತ್ತಲೇ ಇರುತ್ತಾನೆ. ಆತ ನಿಮ್ಮನ್ನು ತನ್ನೊಂದಿಗೆ ಸರಿಯಾದ ನಿಲುವಿನಲ್ಲಿ ಇರುವಂತೆ ನೋಡುತ್ತಾನೆ. ನೀವು ಮಾಡುವುದರ ಯಾವುದಕ್ಕಾದರೂ ಅಲ್ಲ. ಆದರೆ ನೀವು ಒಂದು ಮಗುವಿನಂತೆ ಬಂದು, ನಾನು ಒಂದು ಅದ್ಭುತದಿಂದ ಅದನ್ನು ನಂಬಿದ್ದೇನೆ, ನೀನು ನನ್ನನ್ನು ನಿನ್ನೊಟ್ಟಿಗೆ ಸರಿಯಾಗಿ ಮಾಡಿದ್ದಿ, ನಾನು ಆ ರೀತಿಯಲ್ಲಿ ನಡೆಯುತ್ತೇನೆ ಎಂದು ಹೇಳಿದ್ದರಿಂದ ನೀತಿಯನ್ನು ಧರಿಸಿಕೊಳ್ಳಿರಿ. ನೀವು ಅದನ್ನು ಧರಿಸಿಕೊಳ್ಳುವಾಗ ಅದು ವೈರಿಯಿಂದ ಕಾಪಾಡುತ್ತೆ. FS 6 ಸತ್ಯವೇದ ಹೇಳುತ್ತೆ, ನಮಗೆ ಕೆಲವು ಆಯುಧಗಳಿವೆ, ಅದನ್ನು ಧರಿಸಿಕೊಳ್ಬೇಕು. ನೀವು ನಿಜವಾಗಿ ಯೋಚಿಸ್ತೀರಾ? ದಾವಿದನು ತಾನು ಯಾರೆಂದು ತಿಳಿಯದೆ ಇದ್ದಿದ್ದರೆ ಗೊಲ್ಯಾತನನ್ನು ಸೋಲಿಸಲಾಗುತ್ತಿತ್ತೆ. ಅವನಿಗೆ ದೇವರಲ್ಲಿ ಭರವಸೆ ಇಲ್ಲದೇ ಇದ್ದಿದ್ದರೆ ಅವನು ತನ್ನ ಮೇಲೆ ತನ್ನ ಸಹೋದರನು ಹೊರಿಸಲು ಪ್ರಯತ್ನಿಸಿದ ಸಣ್ಣತನದ ಆತ್ಮವನ್ನು ತೆಗೆದುಕೊಂಡು ಹೋಗಿದ್ದರೆ ಕೊಲ್ಲಲ್ಪಡುತ್ತಿದ್ದನು. ಅವನು ನೀತಿಯನ್ನು ಧರಿಸಿಕೊಂಡನು. ನೀವು ಪ್ರತಿದಿನ ಏಳುವಾಗ ನೀತಿಯನ್ನು ಧರಿಸಿಕೊಳ್ಬೇಕು. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂಬುದನ್ನು ನೆನೆಸಿಕೊಳ್ಬೇಕು. ಸಮಾಧಾನದ ಕೆರಗಳನ್ನು ಧರಿಸಿಕೊಳ್ಳಿ. ರಕ್ಷಣೆಯ ಶಿರಸ್ತ್ರಾಣವನ್ನು ಹಾಕಿಕೊಳ್ಳಿ. ರಕ್ಷಣೆ ಹೊಂದಿದ ವ್ಯಕ್ತಿಯಂತೆ ಭಾವಿಸಿರಿ. ದೇವರ ಯೋಜನೆಯಿಂದ ಹೊರಗಿರುವ ವ್ಯಕ್ತಿಯಂತೆ ಅಂದುಕೊಳ್ಳುವುದನ್ನು ಬಿಟ್ಟು ರಕ್ಷಣೆ ಹೊಂದಿದ ವ್ಯಕ್ತಿಯಂತೆ ಅಂದುಕೊಳ್ಳುವುದಕ್ಕೆ ತೊಡಗಿರಿ. ರಕ್ಷಣೆ ಹೊಂದಿದವರಂತೆ ಮಾತಾಡಿ. ದೇವರೊಂದಿಗೆ ಸಂಬಂಧ ಹೊಂದಿರುವಂತೆ ಮಾತಾಡಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಪೌಲ ಹೇಳಿದ, ನಾನು ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂದು, ನ್ಯಾಯ ಪ್ರಮಾಣದಿಂದಾಗುವ ಸ್ವನೀತಿಯನ್ನು ಆಶ್ರಯಿಸದೆ ದೇವರು ಕೊಡುವಂತಹ ನೀತಿಯನ್ನೇ ಹೊಂದಿದ್ದೇನೆ. ಮುಂದಿನ ವಚನದಲ್ಲಿ ಹೇಳ್ತಾನೆ, ಹೀಗೆ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗುವುದನ್ನು ತಿಳಿದುಕೊಂಡು ಆತನ ಮರಣಕ್ಕೆ ಸ್ವರೂಪ ನಾಗುವೆನು. ಹೇಗಾದರೂ ಸತ್ತವರಿಗೆ ಆಗುವ ಪುನರುತ್ಥಾನವು ನನಗೆ ಆದೀತು. ಸತ್ತವರಿಗೆ ಆಗುವ ಪುನರುತ್ಥಾನವು ನನಗೆ ಆದೀತು. ನೀವಂತೀರಿ, ನಾನು ಪ್ರಯತ್ನಿಸ್ತೇನೆ. ಸರಿ, ನನಗೆ ಇನ್ನೊಂದು ಗಂಟೆ ಇದ್ದಿದ್ರೆ ನಾನು ಆ ಭಾಗ ಹೇಳ್ತಿದ್ದೆ. ನಾನು ಪ್ರಯತ್ನಿಸ್ತೇನೆ. ಅದರ ಪ್ರಶ್ನೆಯು, ನೀವು ನಂಬುವಿರಾ? ನೀವು ಸುಮ್ಮನೆ ಕಠಿಣವಾಗಿ ಕೆಲವು ಸಂಗತಿಗಳನ್ನು ಮಾಡಿ ನಿಮ್ಮ ಬಗ್ಗೆ ನೀವು ಕೆಲ ನಿಮಿಷಗಳವರೆಗೆ ಒಳ್ಳೆಯದಾಗಿ ಅಂದುಕೊಳ್ಳುವಂತೆ ಪ್ರಯತ್ನಿಸಿದ ದಿನದ ಉಳಿದ ಸಮಯದಲ್ಲಿ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಅಂದುಕೊಳ್ಳುತ್ತೀರಾ. ನಂತರ ನೀವು ಒಂದೆರಡು ದಿನ ಕೆಟ್ಟದಾಗಿ ಭಾವಿಸಿ, ನಂತರ ಇನ್ನೊಂದು ಚಿಕ್ಕ ಒಳ್ಳೆಯ ವಿಷಯವನ್ನು ಮಾಡಿ, ನಂತರ ನಿಮ್ಮ ಬಗ್ಗೆ ಕೆಲವು ಗಂಟೆ ಒಳ್ಳೆಯದಾಗಿ ಭಾವಿಸಿ, ನಂತರ ಮತ್ತೆ ಅಂದುಕೊಳ್ಳುವುದು. ನಾನು ಮಾಡಿದ ಕಡೆ ತಪ್ಪು ಏನೆಂದು ಅಥವಾ ಅದನ್ನು ಯಾವಾಗ ಮಾಡಿದೆ ಎಂದು ನನಗೆ ಗೊತ್ತಿಲ್ಲ. ಅದರ ದಾಖಲೆಯನ್ನು ನಾನೀಗ ಇಟ್ಟುಕೊಳ್ಳುತ್ತಾ ಇಲ್ಲ. ಒಳ್ಳೆಯದು ಕೆಟ್ಟದರ ಬಗ್ಗೆ ಅದರ ದಾಖಲೆಯನ್ನು ನನಗೆ ಇಟ್ಟುಕೊಳ್ತಿಲ್ಲ. ಆಮೇನ್. ಆದರೆ ನನಗೆ ಗೊತ್ತು, ನಾನು ಮಧ್ಯಾಹ್ನದ ಅನ್ಯೋನ್ಯತೆಯನ್ನು ಯೇಸುವಿನೊಟ್ಟಿಗೆ ಕಳೆದಿದ್ದೇನೆ. ಸುಮಾರು 2 ಗಂಟೆ ಮಲಗಿಕೊಂಡು ಸುಮ್ಮನೆ ವಾಕ್ಯವನ್ನು ಧ್ಯಾನಿಸಿ ಕರ್ತನೊಂದಿಗೆ ಮಾತನಾಡಿ ಆತನನ್ನು ಎಷ್ಟು ಪ್ರೀತಿಸ್ತೇನೆ ಎಂದು ಹೇಳಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಅದು ನಿಮ್ಮನ್ನು ದೇವರೊಟ್ಟಿಗೆ ಇನ್ನೂ ದೂರಕ್ಕೆ ಒಯ್ಯುತ್ತೆ ಎಲ್ಲ ಅನಿಷ್ಟಗಳಿಗಿಂತ. ನಾನು ಹೇಳುತ್ತಿದ್ದೇನೆ, ನಾನು ಪಾಪದ ಬಗ್ಗೆ ಚಿಂತಿಸುವುದಿಲ್ಲ, ಅದರ ಬಗ್ಗೆ ಲೇವಡಿ ಮನೋಭಾವನೆ ಹೊಂದಿಲ್ಲ. ಇಲ್ಲ 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 ಇಲ್ಲ. ನಾನು ಯಾರನ್ನಾದರೂ ಅನುಪಚರಿಸಿದ್ರೆ ಅದು ನನ್ನ ನೋಯಿಸುತ್ತೆ. ದೇವರ ಹೃದಯವನ್ನು ನೋಯಿಸುವಂತ ಯಾವುದನ್ನಾದರೂ ನಾನು ದ್ವೇಷಿಸ್ತೇನೆ. ಆದರೆ ಇದನ್ನು ಹೇಳಬಲ್ಲೆ, ನಾನು ಸತ್ಯವೇದವನ್ನು 32 ವರ್ಷಗಳಿಂದ ಅಧ್ಯಯನ ಮಾಡಿದ್ದೇನೆ ಮತ್ತು ನನಗೆ ಗೊತ್ತು, ನಾನು ಸರಿಯಾಗಿ ವರ್ತಿಸುವುದರಿಂದ ದೇವರು ನನ್ನನ್ನು ಹೆಚ್ಚು ಪ್ರೀತಿಸುವುದಿಲ್ಲ, ತಪ್ಪು ಮಾಡುವುದರಿಂದ ನನ್ನನ್ನು ಕಡಿಮೆ ಪ್ರೀತಿಸುವುದಿಲ್ಲ. ಆತನು ನಮ್ಮನ್ನು ಪ್ರೀತಿಸಿದ್ದು, ನಿಮ್ಮನ್ನು ಪ್ರೀತಿಸಿದ್ದು, ನಾವು ಏನಾದರೂ ತಪ್ಪು ಅಥವಾ ಸರಿಯಾದ್ದನ್ನು ಮಾಡುವುದಕ್ಕೆ ಮುಂಚೆ, ನಾವು ಆತನ ಬಗ್ಗೆ ಏನಾದರೂ ಚಿಂತಿಸುವುದಕ್ಕಿಂತ ಮುಂಚೆ, ನಾವು ಇನ್ನೂ ಪಾಪಿಗಳಾಗಿರುವಾಗಲೇ ಎಫೆಸ ಹೇಳುತ್ತದೆ, ಆತನು ನಮಗಾಗಿ ಸತ್ತನು ಮತ್ತು ನಾವು ಆತನನ್ನು ಪ್ರೀತಿಸುತ್ತೇವೆ. ಅದಕ್ಕಾಗಿ ಆತನು ನಮ್ಮ ಜೀವಿತದಲ್ಲಿ ಬಲವಾಗಿ ಕಾಣಿಸುತ್ತಾನೆ ಎಂದು ನಾವು ಖಂಡಿತವಾಗಿ ಹೇಳಬಲ್ಲೆವು. ಆದರೆ ನೀವು ಈ ಅನಿಷ್ಟವನ್ನು ನಿಮ್ಮ ಜೀವಿತದಿಂದ ಕೊಡವೆ ಹಾಕುವ ತನಕ ದೇವರ ಶಕ್ತಿಯನ್ನು ಅನುಭವಿಸುವುದಿಲ್ಲ. ದೇವರೇ, ನನಗೆ ವಿದ್ಯಾಭ್ಯಾಸ ಇಲ್ಲ, ನಾನು ಇಂಗ್ಲಿಷಲ್ಲಿ ಫೇಲ್ ಆದೆ, ಸಂಗೀತದಲ್ಲಿ ಫೇಲ್ ಆದೆ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ಎಲ್ಲ ಸ್ನೇಹಿತರನ್ನು ಕಳೆದುಕೊಳ್ಳಲಿಕ್ಕಿದ್ದೀನಿ, ನನಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗಲ್ಲ, ತಪ್ಪಾದ ಬದಿಯಲ್ಲಿಯೇ ಹುಟ್ಟಿದ್ದೇನೆ ನಾನು. ನಾನು ಗಿದ್ಯೋನನೊಂದಿಗೆ ಸೇರಿಕೊಂಡು ಸಣ್ಣವನಾಗಿ ಇರುತ್ತೇನೆ ಅನಿಸುತ್ತೆ. ಇಲ್ಲ, ನೀವು ನಿರ್ಧಾರ ಮಾಡಬೇಕು. ಈ ರಾತ್ರಿ ಯಾರಾದರೂ ಆದರೆ ನಾನು ಭಾವಿಸ್ತೇನೆ. ನಾನು ಅದಕ್ಕೆ ಹೋಗುವಂತೆ ದಯವಿಟ್ಟು ಮಾಡಬೇಡಿ. ಈಗಷ್ಟೇ ನಾನು ನನ್ನ ಬಗ್ಗೆ ಕೆಟ್ಟದಾಗಿ ಭಾವಿಸಿದೆ. ನಾನು ಈಗಷ್ಟೇ ಭಾವಿಸಿದೆ. ನಾನು ಏನು ಮಾಡಲಿ, ಈಗಷ್ಟೇ ಹಾಗೆ ಭಾವಿಸಿದ್ದೇನೆ. ನಿಮ್ಮ ಭಾವನೆಗಳಿಗೆ ಗಮನ ಕೊಡುವುದನ್ನು ನಿಲ್ಲಿಸಿರಿ ಮತ್ತು ದೇವರು ವಾಕ್ಯ ಹೇಳುವ ಪ್ರಕಾರ ಹೋಗಲು ಆರಂಭಿಸಿ. ಕ್ರಿಸ್ತನಲ್ಲಿ ಇರುವುದೆಂದರೆ ಅರ್ಥ ಅದೇ ಆಗಿದೆ.